ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪ್ರವಾದಿಯಾದ ದಾನಿಯೇಲ. ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಯೆರೆಮೀಯನ ಪುಸ್ತಕವನ್ನು ಪರೀಕ್ಷಿಸಿಕೊಂಡೆವು. ಮೆಸ್ಸಿಯನು ಬರುವುದಕ್ಕಿಂತ 600 ವರ್ಷಗಳ ಮೊದಲು ಪ್ರವಾದಿಯಾದ ಯೆರೆಮೀಯನು ಜೀವಿಸಿದ್ದನು. ಯಹೂದ್ಯರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡದೆ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ಬಾಬೆಲ್ ದೇಶದ ಸೈನ್ಯವು ಯೆರೂಸಲೇಮನ್ನು ನಾಶಗೊಳಿಸಿ ಅವರನ್ನು ಸೆರೆ ಹಿಡಿಕೊಂಡು ಹೋಗುತ್ತಾರೆ ಎಂದು ಯೆರೆಮೀಯನು ಹೇಗೆ ತನ್ನ ಜೊತೆ ಯಹೂದ್ಯರನ್ನು ಎಚ್ಚರಿಸಿದನು ಎಂಬುದನ್ನು ನಾವು ನೋಡಿದೆವು. ಬೇಸರವೇನೆಂದರೆ ಯಹೂದ್ಯರಲ್ಲಿ ಅನೇಕರು ಸುಳ್ಳು ಪ್ರವಾದಿಗಳ ಮಾತನ್ನು ಕೇಳುತ್ತಾ ಯೆರೆಮೀಯನ ಸಂದೇಶಕ್ಕೆ ಗಮನ ಕೊಡುವುದನ್ನು ತಿರಸ್ಕರಿಸಿದರು. ಹೀಗೆ ಬಾಬೆಲಿನ ಸೈನ್ಯವು ಬಂದು ಹೇಗೆ ಯೆರೂಸಲೇಮನ್ನು ನಾಶಗೊಳಿಸಿ ಯಹೂದ್ಯರನ್ನು ಸೆರೆ ಹಿಡಿಕೊಂಡು ಹೋಯಿತೆಂಬುದನ್ನು ನಾವು ಓದಿಕೊಳ್ಳುತ್ತೇವೆ. ದೇವರು ತನ್ನ ಪ್ರವಾದಿಯಾದ ಯೆರೆಮೀಯನ ಬಾಯಿಂದ ಮುಂದಾಗಿ ತಿಳಿಸಿದ್ದ ಪ್ರತಿಯೊಂದು ಹಾಗೆಯೇ ಸಂಭವಿಸಿತು. ಆದರೆ ಯೆರೂಸಲೇಮಿನ ನಾಶವೆಂದರೆ ಅದು ಬಹಳ ಮುಂಚಿತವಾಗಿಯೇ ತಾನು ಆರಿಸಿಕೊಂಡ ಜನರಾದ ಯಹೂದ್ಯರನ್ನು ದೇವರು ತೊರೆದುಬಿಟ್ಟನು ಎಂದು ಅರ್ಥವಲ್ಲ. ಭೂಲೋಕದ ಜನರೆಲ್ಲರೂ ನಿಮ್ಮಿಂದ ಆಶೀರ್ವದಿಸಲ್ಪಡುವರು ಎಂದು ದೇವರು ಅಬ್ರಹಾಂ, ಇಸಾಕ್ ಮತ್ತು ಯಾಕೋಬರಿಗೆ ಹೇಳಿ ಅವರೊಂದಿಗೆ ಮಾಡಿಕೊಂಡಿದ್ದ ಒಡಂಬಡಿಕೆಯನ್ನು ಮರೆಯುವುದಕ್ಕೆ ಸಾಧ್ಯವಿರಲಿಲ್ಲ. ಅಬ್ರಹಾಮನ ಸಂತತಿಯಾದ ಯಹೂದ್ಯ ಜನಾಂಗದ ಮೂಲಕವಾಗಿ ಲೋಕಕ್ಕೆ ವಿಮೋಚಕನನ್ನು ತಿಳಿಸುವುದಕ್ಕೆ ದೇವರು ಮಾಡಿಕೊಂಡಿದ್ದ ತನ್ನ ಯೋಜನೆಯನ್ನು ಆತನು ಮರೆತಿರಲಿಲ್ಲ. ಹಾಗಾಗಿ ಆತನು ವಾಗ್ದಾನ ಮಾಡಿದ ಹಾಗೆ ಯಹೂದ್ಯರನ್ನು ಮತ್ತೆ ಯೆರೂಸಲೇಮಿಗೆ ಹಿಂದಕ್ಕೆ ಕರೆತರುವವರೆಗೆ 70 ವರ್ಷಗಳ ತನಕ ಬಾಬೆಲ್ ದೇಶದಲ್ಲಿ ದೇವರು ಹೇಗೆ ಯಹೂದ್ಯರನ್ನು ನೋಡಿಕೊಂಡನೆಂಬುದನ್ನು ವಾಕ್ಯವು ಸಂಬಂಧಿಸುತ್ತದೆ. ಹೇಗೂ ಈ ಕಥೆಯನ್ನು ಕೇಳಿಸಿಕೊಳ್ಳುವುದಕ್ಕೆ ನೀವು ನಮ್ಮ ಮುಂದಿನ ಕಾರ್ಯಕ್ರಮದವರೆಗೆ ಕಾಯಬೇಕು. ಈ ದಿನ ನಾವು ಬಾಬೆಲಿಗೆ ಸೆರೆಯಾಗಿ ಹೋಗಿದ್ದ ಒಬ್ಬ ಯವನಸ್ಥ ಯಹೂದ್ಯನ ಕುರಿತಾಗಿ ಓದುವುದಕ್ಕೆ ಏರ್ಪಾಟು ಮಾಡಿಕೊಂಡಿದ್ದೇವೆ. ಆ ಯವನಸ್ಥ ಮನುಷ್ಯನೇ ದಾನಿಯೇಲನು, ಅಂದರೆ ದೇವರ ಪ್ರವಾದಿಯಾದ ದಾನಿಯೇಲನು. ದಾನಿಯೇಲ ಎಂಬ ಹೆಸರಿನ ಅರ್ಥ ದೇವರು ನನ್ನ ನ್ಯಾಯಾಧಿಪತಿ ಎಂಬುದು. ಅದು ದಾನಿಯೇಲನ ಒಂದು ಚಿಕ್ಕದಾದ ಸಾಕ್ಷಿಯಾಗಿತ್ತು. ಒಂದು ದಿನ ಪ್ರತಿಯೊಬ್ಬರೂ ಯಾರ ಮುಂದೆ ಲೆಕ್ಕ ಕೊಡಲೇಬೇಕಾಗಿದೆಯೋ ಆ ಸರ್ವಶಕ್ತನಾದ ದೇವರಿಗೆ ಹೊರತಾಗಿ ದಾನಿಯೇಲನು ಯಾರಿಗೂ ಭಯಪಡುತ್ತಿರಲಿಲ್ಲ. ಜನರು ತನ್ನ ಕುರಿತಾಗಿ ಏನು ಯೋಚಿಸುತ್ತಾರೆ ಎಂಬುದರ ಕುರಿತು ದಾನಿಯೇಲನು ಆಲೋಚಿಸುತ್ತಿರಲಿಲ್ಲ. ಕೇವಲ ದೇವರ ಆಲೋಚನೆಗಳು ಮಾತ್ರ ಅವನಿಗೆ ಸಂಗತಿಯಾಗಿದ್ದವು. ದೇವರು ದಾನಿಯೇಲನ ನ್ಯಾಯಾಧಿಪತಿಯಾಗಿದ್ದನು. ಮನುಷ್ಯನ ಭಯ ಉರುಳು, ಯಹೋವನ ಭರವಸ ಉದ್ಧಾರ. ಜ್ಞಾನೋಕ್ತಿ 29:25 ವಚನ. ಬಹಳ ಹಿಂದೆಯೇ ಪ್ರವಾದಿಯಾದ ಸೊಲೊಮೋನನು ಬರೆದಿರುವುದನ್ನು ದಾನಿಯೇಲನು ನಂಬಿದನು. ಒಂದು ತುಂಬಾ ಅಗಾಧವಾದ ಪುಸ್ತಕವನ್ನು ಬರೆದಿರುವಂತೆ ದೇವರು ದಾನಿಯೇಲನನ್ನು ಪ್ರೇರಿಸಿದ್ದನು. ದಾನಿಯೇಲನ ಪುಸ್ತಕವು ಮಾನವನ ಮನಸ್ಸು ಕಂಡುಹಿಡಿಯಲೇಬೇಕಾದಂತಹ ಅನೇಕ ಪ್ರಕಟಣೆಗಳನ್ನು ಒಳಗೊಂಡಿದೆ. ಭವಿಷ್ಯದಲ್ಲಿ ಏನಾಗುತ್ತದೆಂಬುದನ್ನು ದೇವರು ಮಾತ್ರ ಬಲ್ಲವನಾಗಿದ್ದನು. ಆದಾಗ್ಯೂ ದಾನಿಯೇಲನು ಲೋಕದ ಅನೇಕ ದೇಶಗಳ ಚರಿತ್ರೆಯ ಕುರಿತು ಬರೆದಿದ್ದಾನೆ. ಆ ದೇಶಗಳು ಇನ್ನೂ ಅಸ್ತಿತ್ವದಲ್ಲಿರುವುದಕ್ಕಿಂತ ಮೊದಲೇ ಅವನು ಅವುಗಳ ಚರಿತ್ರೆಯನ್ನು ಬರೆದಿದ್ದನು. ಉದಾಹರಣೆಗೆ ಪರ್ಷಿಯಾ, ಗ್ರೀಸ್ ಮತ್ತು ರೋಮ್ ಸಾಮ್ರಾಜ್ಯಗಳು ಹೇಗೆ ಅಸ್ತಿತ್ವಕ್ಕೆ ಬರುತ್ತವೆ ಮತ್ತು ಅವುಗಳ ಅರಸರುಗಳು ಏನು ಮಾಡುತ್ತಾರೆ ಎನ್ನುವುದನ್ನು ದಾನಿಯೇಲನು ಬರೆದಿದ್ದಾನೆ. ಇವುಗಳಲ್ಲಿ ಹೆಚ್ಚಿನ ದೇಶಗಳು ಇನ್ನೂ ಅಸ್ತಿತ್ವದಲ್ಲಿ ಬರುವುದಕ್ಕಿಂತ 100 ವರ್ಷಗಳ ಮೊದಲೇ ದಾನಿಯೇಲನು ಇದನ್ನು ಬರೆದಿದ್ದನು. ಅನೇಕ ದೇವರ ಪ್ರವಾದಿಗಳ ಹಾಗೆ ದಾನಿಯೇಲನು ಸಹ ಮೆಸ್ಸಿಯನ ಮೊದಲ ಮತ್ತು ಎರಡನೆಯ ಬರೋಣದ ಕುರಿತಾಗಿ ಬರೆದಿದ್ದಾನೆ. ಮೆಸ್ಸಿಯನ ಮೊದಲನೆಯ ಬರೋಣದಲ್ಲಿ ಆತನು ಕತ್ತರಿಸಲ್ಪಡುತ್ತಾನೆ ಎಂದು ದಾನಿಯೇಲನು ಪ್ರವಾದಿಸಿದ್ದಾನೆ. ಅಂದರೆ ಪಾಪಕ್ಕಾಗಿ ಒಂದು ಯಜ್ಞದ ಹಾಗೆ ಕೊಲ್ಲಲ್ಪಡುತ್ತಾನೆ. ಆದರೆ ಮೆಸ್ಸಿಯನು ಭೂಲೋಕಕ್ಕೆ ಹಿಂದಿರುಗಿದಾಗ ನೀತಿಯಲ್ಲಿ ಲೋಕಕ್ಕೆ ನ್ಯಾಯ ತೀರಿಸುತ್ತಾನೆ ಎಂಬುದು. ಮೆಸ್ಸಿಯನ ಎರಡನೆಯ ಬರೋಣದ ಕುರಿತಾಗಿ ದಾನಿಯೇಲನು ಹೊಂದಿದ ದರ್ಶನದ ವಿಷಯವನ್ನು ಕೇಳಿಸಿಕೊಳ್ಳಿರಿ. ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು. ಮಹಾವೃದ್ಧನೊಬ್ಬನು ಆಸೀನನಾದನು. ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು. ಆತನ ತಲೆಯ ಕೂದಲು ನಿರ್ಮಲವಾದ ಬಿಳಿಯ ಉಣ್ಣೆಯಂತಿತ್ತು. ಆತನ ನ್ಯಾಯಾಸನವು ಅಗ್ನಿಜ್ವಾಲೆಗಳು ಅದರ ಚಕ್ರಗಳು ಧಗಧಗಿಸುವ ಬೆಂಕಿಯೇ. ನ್ಯಾಯಾಸನದ ಮುಂದೆ ಉರಿಯ ಪ್ರವಾಹವು ಹುಕ್ಕಿ ಹರಿದು ಬಂತು. ಲಕ್ಷೋಪಲಕ್ಷ ದೂತರು ಆತನನ್ನು ಸೇವಿಸುತ್ತಿದ್ದರು. ಕೋಟ್ಯಾನುಕೋಟಿ ಕಿಂಕರರು ಆತನ ಮುಂದೆ ನಿಂತುಕೊಂಡಿದ್ದರು. ನ್ಯಾಯಸಭೆಯವರು ಕೂತುಕೊಂಡರು. ಪುಸ್ತಕಗಳು ತೆರೆಯಲ್ಪಟ್ಟವು. ದಾನಿಯೇಲ 7:9-10 ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಇಗೋ ಮನುಷ್ಯಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ಜನಾಂಗ ಕುಲ ಭಾಷೆಗಳವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವೂ ಘನತೆಯೂ ರಾಜ್ಯವೂ ಕೊಡೋಣವಾದವು. ಅವನ ಆಳ್ವಿಕೆಯು ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು. ಅವನ ರಾಜ್ಯವು ಎಂದಿಗೂ ಅಳಿಯದು. ದಾನಿಯೇಲ 7:13-14. ಈಗ ದಾನಿಯೇಲನ ಪುಸ್ತಕದಲ್ಲಿ ಒಳಗೊಂಡಿರುವ ದೇವರ ಆಳವಾದ ಆಲೋಚನೆಗಳೊಳಗೆ ಅಗೆಯುವುದಕ್ಕೆ ಸಮಯವು ನಮಗೆ ಅವಕಾಶ ಕೊಡುವುದಿಲ್ಲ. ಹಾಗಾಗಿ ನಾವು ಪ್ರವಾದಿಯಾದ ದಾನಿಯೇಲನ ಕಥೆಯ ಕಡೆಗೆ ನೋಡುವುದಕ್ಕೆ ಈ ದಿವಸದ ಉಳಿದ ನಮ್ಮ ಸಮಯವನ್ನು ಕಳೆಯೋಣ. ದಾನಿಯೇಲನ ಪುಸ್ತಕದ 1 ಅಧ್ಯಾಯದಲ್ಲಿ ಬಾಬೆಲಿನ ಅರಸನಾದ ನೆಬುಕದ್ನೇಚರನ್ನು ತನ್ನ ರಾಜಾಲಯದಲ್ಲಿ ಸೇವೆ ಮಾಡುವುದಕ್ಕೆ ತರಬೇತಿ ಕೊಡುವ ಕ್ರಮದಲ್ಲಿ ಕೆಲವು ಯಹೂದ್ಯ ಯವನಸ್ಥರನ್ನು ಹೇಗೆ ಆಯ್ಕೆ ಮಾಡಿಕೊಂಡಿದ್ದನೆಂಬುದನ್ನು ನಾವು ನೋಡುತ್ತೇವೆ. ಬಾಬೆಲಿನ ಭಾಷೆಯನ್ನು, ಕಷ್ಟಕರವಾದ ಅಕ್ಷರಗಳನ್ನು ಕಲಿಯುವ ಸಾಮರ್ಥ್ಯವುಳ್ಳವರು ಮತ್ತು ಪ್ರತಿಯೊಂದನ್ನೂ ಕಲಿಯುವುದಕ್ಕಾಗಿ ಒಂದು ಯೋಗ್ಯತೆಯೊಂದಿಗೆ ಬುದ್ಧಿವಂತರು ಮತ್ತು ಅತೀ ಸುಂದರರು ಆಗಿರುವಂತವರನ್ನು ಅವನು ಆರಿಸಿಕೊಂಡನು. ಅರಸನು ಆರಿಸಿಕೊಂಡವರಲ್ಲಿ ದಾನಿಯೇಲನೂ ಒಬ್ಬನಾಗಿದ್ದನು. ಈ ಪ್ರಕಾರ ದಾನಿಯೇಲನು ಬಾಬೆಲಿನ ಶಾಲೆಗಳಲ್ಲಿ ಕಲಿಯುವುದಕ್ಕೆ ಪ್ರಾರಂಭಿಸಿದನು. ಹೇಗಿದ್ದರೂ ಮೊದಲ ದಿನವೇ ದಾನಿಯೇಲನು ಒಂದು ಇಕ್ಕಟ್ಟನ್ನು ಎದುರಿಸಬೇಕಾಯಿತು. ಬಾಬೆಲಿನ ಮಹಾರಾಜನು ತನ್ನ ಶಾಲೆಯ ಭಾಗಗಳಾಗಿರುವ ಈ ಯುವಕರು ಉತ್ತಮವಾದ ದ್ರಾಕ್ಷಾರಸವನ್ನು ಕುಡಿದು ಉತ್ತಮವಾದ ಆಹಾರವನ್ನು ಸೇವಿಸಬೇಕೆಂದು ತೀರ್ಮಾನಿಸಿದನು. ಈ ದ್ರಾಕ್ಷಾರಸ ಮತ್ತು ಆಹಾರವು ವಿಗ್ರಹಗಳಿಗೆ ನೈವೇದ್ಯ ಮಾಡಿದವುಗಳಾಗಿದ್ದವು. ದಾನಿಯೇಲನು ವಿಗ್ರಹಗಳ ಆರಾಧನೆಯಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯವೋ? ಖಂಡಿತವಾಗಿಯೂ ಇಲ್ಲ. ಯಾಕೆ? ಯಾಕೆಂದರೆ ದಾನಿಯೇಲನು ದೇವರಿಗೆ ಭಯಪಡುವವನಾಗಿದ್ದನು. ತನ್ನ ದೇವರಾದ ಕರ್ತನಿಗೆ ಮೆಚ್ಚುಗೆಯಾಗಿಲ್ಲದಿರುವ ಏನನ್ನಾದರೂ ಮಾಡುವುದಕ್ಕಿಂತ ದಾನಿಯೇಲನು ಮರಣ ಹೊಂದುವುದಕ್ಕೆ ಆದ್ಯತೆ ಕೊಟ್ಟಿದ್ದನು. ಹಾಗಾಗಿ ವಾಕ್ಯವು ಹೇಳುವುದೇನೆಂದರೆ, ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿಕೊಂಡನು. ದಾನಿಯೇಲನನ್ನು ಈ ಇಕ್ಕಟ್ಟಿನಿಂದ ದೇವರು ಕಾಪಾಡಿ ಅವನನ್ನು ಆಶೀರ್ವದಿಸಿ ಅವನಿಗೆ ಆಳವಾದ ಜ್ಞಾನವನ್ನು ಮತ್ತು ತಿಳುವಳಿಕೆಯನ್ನು ಹೇಗೆ ಕೊಟ್ಟನೆಂಬುದನ್ನು ವಾಕ್ಯಗಳು ತಿಳಿಸುತ್ತವೆ. ದಾನಿಯೇಲನು ಅರಸನ ಸನ್ನಿಧಿಯಲ್ಲಿ ಸೇವಕನಾದನು. ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಲು, ಅವನ ಪೂರ್ಣ ರಾಜ್ಯದಲ್ಲಿನ ಎಲ್ಲ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ 10ರಷ್ಟು ನಿಪುಣರಾಗಿ ಕಂಡುಬಂದರು. ಈ ಪ್ರಕಾರ ಸುಮಾರು 70 ವರ್ಷಗಳವರೆಗೆ ದಾನಿಯೇಲನು 4 ಬೇರೆ ಬೇರೆ ರಾಜರುಗಳ ಸೇವಕನಾಗಿದ್ದನು. ದೇವರು ಅವನೊಂದಿಗಿದ್ದನು. ಈ ದಿನದ ಉಳಿದ ಸಮಯದಲ್ಲಿ ದಾನಿಯೇಲನ ಜೀವಿತದ ಒಂದು ಕಥೆಯ ಕಡೆಗೆ ನೋಡಿಕೊಳ್ಳುವುದಕ್ಕೆ ನಾವು ಇಚ್ಛಿಸುತ್ತೇವೆ. ಅದು ದಾನಿಯೇಲನು ಯಾರಿಗೂ ಹೆದರದೆ ದೇವರಿಗೆ ಮಾತ್ರ ಹೇಗೆ ಹೆದರುತ್ತಿದ್ದನು ಎನ್ನುವಂಥದ್ದು ರಾಜನ ಸನ್ನಿಧಿಯಲ್ಲಿ ಸೇವೆ ಮಾಡುತ್ತಿದ್ದ ಇತರ ಅಧಿಕಾರಿಗಳಿಗಿಂತಲೂ ದಾನಿಯೇಲನು ಹೇಗೆ ತುಂಬಾ ವ್ಯತ್ಯಾಸವುಳ್ಳವನಾಗಿದ್ದನೆಂಬುದನ್ನು ನಾವು ನೋಡುತ್ತೇವೆ. ಆ ಅಧಿಕಾರಿಗಳ ಹೃದಯವು ದೇವರ ಭಯದಿಂದ ದೂರವಾಗಿದ್ದುದರಿಂದ ಅವರು ಸತ್ಯವನ್ನು ಸಂಪ್ರದಾಯಬದ್ಧವಾಗಿ ತಿರುಚಿ ಲಂಚವನ್ನು ತೆಗೆದುಕೊಳ್ಳುವಂತಹ ಒಂದು ರೀತಿಯ ಮನುಷ್ಯರಾಗಿದ್ದರು. ಹೇಗಿದ್ದರೂ ದಾನಿಯೇಲನು ಎಲ್ಲಾ ಅನೀತಿಯನ್ನು ಮತ್ತು ಸುಳ್ಳನ್ನು ತಿರಸ್ಕರಿಸುವನಾಗಿದ್ದನು. ಯಾಕೆಂದರೆ ದೇವರ ಭಯವು ಅವನ ಹೃದಯದಲ್ಲಿ ತುಂಬಿತ್ತು. ಅವನು ದೇವರನ್ನು ದೂಷಿಸುವುದಕ್ಕಿಂತಲೂ ಸಿಂಹಗಳ ಗವಿಯಲ್ಲಿ ಎಸರಿಪಡುವುದಕ್ಕೆ ಆದ್ಯತೆ ಕೊಟ್ಟನು. ಈಗ ದಾನಿಯೇಲನು ಒಬ್ಬ ವೃದ್ಧನಾಗಿದ್ದನು. ಅವನ 4ನೆಯ ರಾಜನ ಸನ್ನಿಧಿಯಲ್ಲಿ ನಂಬಿಗಸ್ತನಾಗಿ ಸೇವೆ ಮಾಡುತ್ತಿರುವ ನಮ್ಮ ಕಥೆಯನ್ನು ಪ್ರಾರಂಭಿಸುತ್ತೇವೆ. ಬಾಬೆಲ್ ರಾಜ್ಯವು ದೀರ್ಘಕಾಲದವರೆಗೆ ಬಾಬೆಲ್ ಎಂದು ಕರೆಯಲ್ಪಡಲಿಲ್ಲ, ಆದರೆ ಪರ್ಷಿಯಾ ಎಂದು ಕರೆಯಲ್ಪಟ್ಟಿತು. ಯಾಕೆಂದರೆ ದಾನಿಯೇಲನು ಪ್ರವಾದಿಸುವ ಹಾಗೆ ಎರಡು ದೇಶಗಳು, ಅಂದರೆ ಮೇದ್ಯರು ಮತ್ತು ಪರ್ಷಿಯರನ್ನು ಬಾಬೆಲನ್ನು ಜಯಿಸಿ ಅದನ್ನು ಎರಡು ದೇಶಗಳನ್ನಾಗಿ ಮಾಡಿದರು. 6ನೆಯ ಅಧ್ಯಾಯದಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ, ದಾರ್ಯಾವೇಶನು ತನ್ನ ರಾಜ್ಯಭಾರವನ್ನು ನಿರ್ವಹಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು, ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ 3 ಮುಖ್ಯಾಧಿಕಾರಿಗಳನ್ನು ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡನು. ಆ ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು. ಈ ದಾನಿಯೇಲನಲ್ಲಿ ಪರಮಬುದ್ಧಿ ಇದ್ದುದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ಹೀಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನೂ, ಯಾವ ತಪ್ಪನ್ನೂ ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಆಗ ಮನುಷ್ಯರು ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವಧರ್ಮದ ಮೂಲಕವೇ ಹೊರತು ಇನ್ನಾವುದರಲ್ಲಿಯೂ ನಮಗೆ ಅವಕಾಶ ದೊರೆಯದು ಅಂದುಕೊಂಡರು. ಹೀಗೆ ಆ ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜನ ಸಮ್ಮುಖದಲ್ಲಿ ನೆರೆದು ಬಂದು ಅವನಿಗೆ, ಅರಸನಾದ ದಾರ್ಯಾವೇಶನೇ, ಚಿರಂಜೀವಿಯಾಗಿರು. ಯಾವನಾದರೂ 30 ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಂದಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ಖಂಡಿತ ನಿಬಂಧನೆಯನ್ನು ರಾಜಾಜ್ಞೆ ರೂಪವಾಗಿ ವಿಧಿಸುವುದು ಒಳ್ಳೆಯದೆಂದು ರಾಜ್ಯದ ಸಕಲ ಮುಖ್ಯಾಧಿಕಾರಿ, ನಾಯಕ, ದೇಶಾಧಿಪತಿ, ಮಂತ್ರಿ, ಸಂಸ್ಥಾನಾಧ್ಯಕ್ಷರು ಆಲೋಚನೆ ಮಾಡಿಕೊಂಡಿದ್ದಾರೆ. ರಾಜನೇ, ಈಗ ನೀನು ಈ ನಿಬಂಧನೆಯನ್ನು ವಿಧಿಸಿ ಇದು ನಿಂತು ಹೋಗದೆ ಮೇದ್ಯರ ಮತ್ತು ಪಾರಸಿಯರ ಎಂದಿಗೂ ರದ್ದಾಗದ ಧರ್ಮವಿಧಿಗಳ ಪ್ರಕಾರ ಊರ್ಜಿತವಾಗುವಂತೆ ಶಾಸನಕ್ಕೆ ಹಸ್ತಾಕ್ಷರ ಮಾಡು ಎಂದು ಭಿನ್ನವಿಸಲು ರಾಜನಾದ ದಾರ್ಯಾವೇಶನು ಆ ನಿಬಂಧನ ಶಾಸನಕ್ಕೆ ರುಜು ಹಾಕಿದನು. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಆಗ ಜನರು ಗುಂಪಾಗಿ ಕೂಡಿ ದಾನಿಯೇಲನು ತನ್ನ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸುವುದನ್ನು ಕಂಡು ಸನ್ನಿಧಿಗೆ ಬಂದು ರಾಜಾಜ್ಞೆಯ ಪ್ರಸ್ತಾಪವನ್ನೆತ್ತಿ, ರಾಜನೇ, ಯಾವನಾದರೂ 30 ದಿನಗಳ ತನಕ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿದರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂದು ನಿಬಂಧನೆಗೆ ರುಜು ಹಾಕಿದನಲ್ಲ ಎಂದು ಕೇಳಲು ರಾಜನು, ಹೌದು, ಮೇದ್ಯರ ಮತ್ತು ಪಾರಸಿಯರ ರದ್ದಾಗದ ಧರ್ಮ ವಿಧಿಗಳಂತೆ ಇದು ಸ್ಥಿರ ಎಂದು ಉತ್ತರ ಕೊಟ್ಟನು. ಇದಕ್ಕವರು ಸನ್ನಿಧಿಯಲ್ಲಿ, ರಾಜನೇ, ಯಹೂದದಿಂದ ಸೆರೆಯಾಗಿ ತಂದವರಲ್ಲಿ ಒಬ್ಬನಾದ ಆ ದಾನಿಯೇಲನು ನಿನ್ನನ್ನಾಗಲಿ ನಿನ್ನ ಹಸ್ತಾಕ್ಷರದ ನಿಬಂಧನೆಯನ್ನಾಗಲಿ ಲಕ್ಷ್ಯಕ್ಕೆ ತಾರದೆ ದಿನಕ್ಕೆ 3 ಪ್ರಾರ್ಥಿಸಿಕೊಳ್ಳುತ್ತಾನೆ ಎಂದು ಆರಿಕೆ ಮಾಡಿದರು. ರಾಜನು ಈ ಮಾತುಗಳನ್ನು ಕೇಳಿ ಬಹಳ ವ್ಯಸನಗೊಂಡು ದಾನಿಯೇಲನನ್ನು ತಪ್ಪಿಸಬೇಕೆಂದು ಮನಸ್ಸು ಮಾಡಿ ಇವನನ್ನು ಹೇಗೆ ರಕ್ಷಿಸಲಿ ಎಂದು ಸೂರ್ಯಾಸ್ತಮಾನದ ತನಕ ಪ್ರಯಾಸಪಟ್ಟನು. ಇದನ್ನು ತಿಳಿದು ಆ ಜನರು ಸನ್ನಿಧಿಗೆ ಕೂಡಿ ಬಂದು, ಪ್ರಭುವೇ, ರಾಜನು ವಿಧಿಸಿದ ಯಾವ ನಿಬಂಧನೆಯಾಗಲಿ ನಿಯಮವಾಗಲಿ ರದ್ದಾಗಬಾರದು ಎಂಬ ಧರ್ಮಸೂತ್ರವು ಮೇದ್ಯರಲ್ಲಿಯೂ ಪಾರಸಿಯರಲ್ಲಿಯೂ ಉಂಟೆಂಬುದು ನಿನಗೆ ಗೊತ್ತಿರಲಿ ಎಂದು ಹೇಳಲು ರಾಜನ ಅಪ್ಪಣೆಯಾಯಿತು. ದಾನಿಯೇಲನನ್ನು ತಂದು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಆಗ ರಾಜನು ದಾನಿಯೇಲನಿಗೆ, ನೀನು ಸತ್ಯವು ಭಜಿಸುವ ದೇವರು, ನಿನ್ನನ್ನುದ್ಧರಿಸಲಿ ಎಂದು ಹರಸಿದನು. ಕೂಡಲೇ ಬಂಡೆಯನ್ನು ತಂದು ಗವಿಯ ಬಾಯನ್ನು ಮುಚ್ಚಿದರು. ದಾನಿಯೇಲನ ಗತಿಯು ಬೇರೆಯಾಗದಂತೆ ರಾಜನು ತನ್ನ ಮುದ್ರೆಯಿಂದಲೂ, ತನ್ನ ಮುಖಂಡರ ಮುದ್ರೆಯಿಂದಲೂ ಅದಕ್ಕೆ ಮೋಹರು ಮಾಡಿದನು. ಅನಂತರ ರಾಜನು ಅರಮನೆಗೆ ಹೋಗಿ ವಿನೋದ ವಾದ್ಯಗಳನ್ನು ತನ್ನ ಮುಂದೆ ತರಿಸದೆ ಉಪವಾಸವಾಗಿ ರಾತ್ರಿಯನ್ನು ಕಳೆದನು. ಅವನಿಗೆ ನಿದ್ರೆ ತಪ್ಪಿತು. ಮಾರನೆಯ ಬೆಳಗ್ಗೆ ರಾಜನು ಉದಯದಲ್ಲೇ ಎದ್ದು ಸಿಂಹಗಳ ಗವಿಯ ಬಳಿಗೆ ತ್ವರೆಯಾಗಿ ಹೋದನು. ದಾನಿಯೇಲನ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನು ಎಂದು ಕೇಳಲು ದಾನಿಯೇಲನು ರಾಜನಿಗೆ, ಅರಸೆ, ಚಿರಂಜೀವಿಯಾಗಿರು. ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಿಲ್ಲ ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡುಬಂದೆನು, ರಾಜನಾದ ನಿನಗೂ ಯಾವ ದ್ರೋಹವನ್ನೂ ಮಾಡಲಿಲ್ಲ ಎಂದು ಹೇಳಿದನು. ಅದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾನಿಯೇಲನನ್ನು ಗವಿಯೊಳಗಿಂದ ಮೇಲಕ್ಕೆತ್ತಬೇಕೆಂದು ಅಪ್ಪಣೆ ಮಾಡಲು ಅವನನ್ನು ಅಲ್ಲಿಂದ ಮೇಲಕ್ಕೆತ್ತಿದರು. ಅವನು ತನ್ನ ದೇವರಲ್ಲಿ ಭರವಸವಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ. ಅನಂತರ ರಾಜನು ಆಜ್ಞಾಪಿಸಲು ದಾನಿಯೇಲನ ಮೇಲೆ ದೂರು ಹೊರಿಸಿದವರನ್ನು ತಂದು ಅವರನ್ನು, ಅವರ ಹೆಂಡತಿ ಮಕ್ಕಳನ್ನು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಅವರು ಗವಿಯ ಅಡವಿಯನ್ನು ಮುಟ್ಟುವುದರೊಳಗೆ ಸಿಂಹಗಳು ಅವರ ಮೇಲೆ ಹಾರಿ ಅವರ ಎಲ್ಲ ಎಲುಬುಗಳನ್ನು ಚೂರುಚೂರು ಮಾಡಿದವು. ಆಗ ರಾಜನಾದ ದಾರ್ಯಾವೇಷನು ಲೋಕದಲ್ಲೆಲ್ಲಾ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರಿಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಯಿಸಿದನು. ನಿಮಗೆ ಸುಖವೂ ಹೆಚ್ಚೆಚ್ಚಾಗಲಿ. ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯವು ಎಂದಿಗೂ ಅಳಿಯದು. ಆತನ ಆಳ್ವಿಕೆಯು ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮ್ಯಾಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನು ಆಗಿದ್ದಾನೆ. ಆತನೇ ದಾನಿಯೇಲನನ್ನು ಸಿಂಹಗಳ ಕೈಯಿಂದ ತಪ್ಪಿಸಿದನು. ಆಮೇನ್. ದೇವರು ಸಿಂಹಗಳಿಂದ ದಾನಿಯೇಲನನ್ನು ಹೇಗೆ ರಕ್ಷಿಸಿದನೆಂಬುದನ್ನು ನೋಡಿದ ನಂತರ ಅನ್ಯ ದೇಶದ ಜನರು ಏನು ಹೇಳಿದನೆಂಬುದನ್ನು ನೀವು ಕೇಳಿದಿರಲ್ಲವೋ? ಅವನು ಹೇಳಿದ್ದೇನೆಂದರೆ, ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯವು ಎಂದಿಗೂ ಅಳಿಯದು. ಈ ದಿನ ಇದನ್ನು ಕೇಳಿಸಿಕೊಳ್ಳುತ್ತಿರುವ ನೀವು ದಾನಿಯೇಲನ ದೇವರಿಗೆ ಭಯಪಡುವರಾಗಿದ್ದೀರೋ? ಬಹುಶಃ ನೀವು ದಾನಿಯೇಲನ ದೇವರು ಯಾರು ಎಂದು ಕೇಳಬಹುದು. ದಾನಿಯೇಲನ ದೇವರು ಯಾರೆಂದರೆ ಅಬ್ರಹಾಂ, ಇಸಾಕ್ ಮತ್ತು ಯಾಕೋಬರ ದೇವರು. ದಾನಿಯೇಲನ ದೇವರು ಪ್ರವಾದಿಗಳಾದ ಮೋಶೆ ಮತ್ತು ದಾವಿದನ ದೇವರು. ದಾನಿಯೇಲನ ದೇವರು ನಮಗೆ ಪರಿಶುದ್ಧ ವಾಕ್ಯಗಳನ್ನು ಕೊಟ್ಟಂತಹ ದೇವರಾಗಿದ್ದಾನೆ. ಈತನು ಸಿಂಹಗಳ, ಅಂದರೆ ಸೈತಾನ, ಪಾಪ ಮತ್ತು ನರಕದ ಶಕ್ತಿಗಿಂತಲೂ ಬಲವಾದ ಶಕ್ತಿಯಿಂದ ಪಾಪಿಗಳನ್ನು ರಕ್ಷಿಸುವನಾದ ಒಬ್ಬ ವಿಮೋಚಕನನ್ನು ಕಳುಹಿಸಿಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ ದೇವರಾಗಿದ್ದಾನೆ. ದಾನಿಯೇಲನ ದೇವರು ಒಬ್ಬನೇ ಸತ್ಯ ದೇವರಾಗಿದ್ದಾನೆ. ನೀವು ದಾನಿಯೇಲನ ದೇವರಿಗೆ ಭಯಪಡುತ್ತೀರೋ? ನೀವು ನಿಮ್ಮ ಸ್ನೇಹಿತರಿಗೆ ಮತ್ತು ಅವರ ಆಲೋಚನೆಗಳಿಗೆ ಹೆದರುತ್ತೀರೋ? ಅಥವಾ ನಿಮ್ಮ ಪೂರ್ವಿಕರಿಗೆ ಮತ್ತು ಅವರ ಸಂಪ್ರದಾಯಗಳಿಗೆ ಹೆದರುತ್ತೀರೋ? ಅಥವಾ ನಿಮ್ಮ ಪವಿತ್ರ ಗೋರಿಗಳಿಗೆ ಮತ್ತು ಅವುಗಳ ಬೇಡಿಕೆಗಳಿಗೆ ಹೆದರುತ್ತೀರೋ ಎಂದು ನಾವು ಕೇಳುತ್ತಿಲ್ಲ. ನಾವು ನಿಮ್ಮನ್ನು ಕೇಳುತ್ತಿರುವುದೇನೆಂದರೆ, ನೀವು ದೇವರಿಗೆ ಭಯಪಡುತ್ತೀರೋ? ನೀವು ದೇವರಾದ ಕರ್ತನನ್ನು ಮೆಚ್ಚಿಸಿ ಆತನ ಪರಿಶುದ್ಧ ವಾಕ್ಯಗಳಿಗೆ ವಿಧೇಯರಾಗುವುದಕ್ಕೆ ಇಷ್ಟಪಡುತ್ತೀರೋ? ದಾನಿಯೇಲನು ದೇವರಿಗೆ ಹೆದರುತ್ತಿದ್ದನು. ಅದಕ್ಕಾಗಿಯೇ ಅವನು ಮನುಷ್ಯರಿಗೆ ಭಯಪಡುತ್ತಿರಲಿಲ್ಲ. ದಾನಿಯೇಲನು ದೇವರಾದ ಕರ್ತನಿಗೆ ಮನನೋಯಿಸುವುದಕ್ಕಿಂತಲೂ ಸಿಂಹಗಳ ಗವಿಯಲ್ಲಿ ಒಂದು ರಾತ್ರಿ ಕಳೆಯುವುದಕ್ಕೆ ಆದ್ಯತೆ ಕೊಟ್ಟನು. ನಿಮ್ಮ ವಿಷಯವೇನು? ದಾನಿಯೇಲನು ದೇವರಿಗೆ ಭಯಪಟ್ಟಂತೆ ನೀವು ಆತನಿಗೆ ಭಯಪಡುತ್ತೀರೋ? ದಾನಿಯೇಲನು ಅನೀತಿಯನ್ನು ದ್ವೇಷಿಸಿದಂತೆ ನೀವು ಅದನ್ನು ದ್ವೇಷಿಸುತ್ತೀರೋ? ದಾನಿಯೇಲನು ದೇವರ ವಾಕ್ಯವನ್ನು ಪ್ರೀತಿಯಿಂದ ಪಾಲಿಸಿದಂತೆ ನೀವು ಅದನ್ನು ಪಾಲಿಸುತ್ತೀರೋ? ಅಥವಾ ಆದಾಮನ ಮಕ್ಕಳಲ್ಲಿ ಹೆಚ್ಚಿನವರು ಸತ್ಯವನ್ನು ತಿರುಚಿ ಹಣವನ್ನು ಪ್ರೀತಿಸಿ ಪರಿಶುದ್ಧ ವಾಕ್ಯಗಳನ್ನು ಅಲಕ್ಷಿಸಿದಂತೆ ನೀವು ಇದ್ದೀರೋ? ನೀವು ದೇವರಿಗೆ ಭಯಪಡುತ್ತೀರೋ? ಪ್ರಿಯರೇ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ನಮ್ಮ ಮುಂದಿನ ಪಾಠದಲ್ಲಿ ದಾನಿಯೇಲನ ನಂತರದಲ್ಲಿ ಬಂದ ಪ್ರವಾದಿಯಾದ ಜಕರ್ಯನಿಂದ ಬರೆಯಲ್ಪಟ್ಟ ಕೆಲವು ಅದ್ಭುತಕರವಾದ ಪ್ರವಾದನೆಗಳ ಕಡೆಗೆ ನೋಡಿಕೊಳ್ಳುವುದಕ್ಕೆ ನಾವು ಆಲೋಚನೆ ಹಾಕಿಕೊಂಡಿದ್ದೇವೆ. ಈ ಪ್ರಾಮುಖ್ಯವಾದ ಸತ್ಯವನ್ನು ನೀವು ಧ್ಯಾನ ಮಾಡುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.